ಬ್ರಹ್ಮರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುರಾತ್ಮಕಸ್ಯ ವಿಷ್ಣುರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಮತ್ತೆ ಕನಕದಾಸರ ಕಾಲಕ್ಕೆ ವ್ಯವಸ್ಥೆ ಆಗಿತ್ತಂತೂ ಕೂಡ ಹೇಳಾಗಿಲ್ಲ. ಯಾಕೆಂದ್ರೆ ಕನಕದಾಸರು ಎಲ್ಲ ಕ್ಷೇತ್ರಕ್ಕೂ ಹೋಗಿದ್ದಾರೆ, ಕಾಶಿ ಗಯಾ ಪ್ರಯಾಗ ಎಲ್ಲ ಕಡೆ ದ್ವಾರಕ್ಕೆ ಎಲ್ಲ ಕಡೆ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಎಲ್ಲಿಗಾಗದೆ ಅಲ್ಲೊಂದು ಯಾಕಾಗುತ್ತೆ ಅವರಿಗೆ? ಆ ರೀತಿ ಆಗಿದ್ರೆ ಶೂದ್ರಿಗೆ ಎಂಟ್ರಿ ಇಲ್ಲ ಅಂತ ಆಗಿದ್ದಿದ್ರೆ ಎಲ್ಲ ಎಲ್ಲೂ ಎಂಟ್ರಿ ಸಿಗ್ತಿದ್ದಿಲ್ಲ ಅವ್ರಿಗೆ, ಗೊತ್ತಾಯ್ತಾ? ಅಲ್ಲೇ ಆಗಿದೆ. ಮತ್ತೆ ವ್ಯಾಸರಾಜರ ಕಾಲಕ್ಕೆ ಅಲ್ಲೇ ಆಗದಿದ್ದು ಇಲ್ಲ ಯಾಕಾಗುತ್ತೆ ಅವರಿಗೆ? ಗೊತ್ತಾಯ್ತಾ? ಎಲ್ಲೂ ಆಗಿಲ್ಲ, ಆಗೋ ಪ್ರಸಂಗನೂ ಇಲ್ಲ. ಸುಳ್ಳೆ ಯಾವುದೋ ಒಂದು ಬಿಡಿಸಿದ್ದಾರೆ ಹೊರತು ಆ ಇನ್ಸಿಡೆಂಟ್ ಎಲ್ಲೂ ನಡೆದೇ ಇಲ್ಲ, ಒಂದು ಕಡೆ ಕೂಡ ಯಾವ ಕಾಲಕ್ಕೂ ನಡೆದಿಲ್ಲ. ವೇದೋಕ್ತಮೇವ ಕುರ್ವಾಣೋ ನಿಸ್ಸಂಗೋ ಅರ್ಪಿತಮೀಶ್ವರೇ ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ. ಇದೇ ನೋಡಿ, ಇಲ್ಲಿ ಭಗವದ್ಗೀತೆಯಲ್ಲಿ ಬಂದಿರೋದೇ ಬಂದಿರೋದೀಗ. ವೇದೋಕ್ತಮೇವ ಕುರ್ವಾಣೋ ನಿಸ್ಸಂಗೋ ಅರ್ಪಿತಮೀಶ್ವರೇ ನೈಷ್ಕರ್ಮ್ಯಾಂ ಲಭತೆ ಸಿದ್ಧಿಂ ಸಂಸಿದ್ಧಿಂ ಲಭತೆ ನರ. ದೇವರು ಏನು ಹೇಳುತ್ತಾನೋ ಮಾಡ್ಕೊಂಡು ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಏನಾಗುತ್ತೆ? ಸಿದ್ಧಿ ಬರುತ್ತೆ, ಮುಗಿದೋಯ್ತು. ಮತ್ತು ಫಲಶ್ರುತಿ ಅದಕ್ಕೆ ಹೇಳ್ತಾರೆ, ನಿನ್ನೆ ಡೀಟೇಲ್ ಆಗಿ ನೋಡಿದ್ದಾರೆ. ರೋಚನಾರ್ಥ ಫಲಶ್ರುತಿ, ಸೊ ಫಲ ಕೇಳೋದಕ್ಕೆ ಹೋಗಬಾರದು. ಆದರೂ ಫಲ ಹೇಳ್ತಾರೆ ಯಾತಕ್ಕೆ ಅಂದರೆ, ಬಿಗಿನರ್ಸಿಗೆ ಸ್ವಲ್ಪ ಆಸಕ್ತಿ ಬರಲಿ, ಇನ್ಸೆಂಟಿವ್ ಇಲ್ಲದೆ ಹೋದರೆ ಕೆಲವು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಹೊರತು ಇಲ್ಲದೆ ಹೋದರೆ ಹೇಳ್ತಿರಲಿಲ್ಲ. ಒಟ್ಟು ಫಲ ಕೇಳಬಾರ್ದು ಅಂಬುದೇ ಸಿದ್ಧಾಂತ. ಪುರಾಣ ಏನಿದೆ, ಫಲಶ್ರುತಿ ಏನಿದೆ ಪುರಾಣಗಳಲ್ಲಿ? ಅದು ಅದು ಏನಾದಷ್ಟು ಪುರಾಣ ಕೇಳೋದೇನು? ಪುಣ್ಯ ಕಥೆ. ಪುಣ್ಯ ಕಥೆಗೆ ಒಂದು ಇನ್ಸೆಂಟಿವ್ ಏನು ಕೊಟ್ಟರು? ಪುಣ್ಯ ಬರುತ್ತೆ ಅಂತ ಹೇಳಿದ್ರು ಅಷ್ಟೇ. ಆದರೆ ತಿಳಿದ ಹೋದ್ರೆ ಏನಾಗ್ತಿದ್ದಿಲ್ಲ? ಓದ್ತಿದ್ದಿಲ್ಲ ಜನ, ಇಷ್ಟು ಹೇಳಿಯೇ ಓದೋದಿಲ್ಲ. ಇನ್ನು ಇವತ್ತು ಯಾವುದೋ ಕೋರ್ಸಪ್ಪ, ಅದು ಪ್ರಾಸ್ಪೆಕ್ಟ್ಸ್ ಇಲ್ಲ ಅಂದರೆ ಯಾರು ಅಡ್ಮಿಷನ್, ಒಂದು ಅಡ್ಮಿಟ್ ಆಗುತ್ತೆ. ಅವನೇನು ಹೇಳಬೇಕು ಫಸ್ಟ್? ಅದಕ್ಕೆ ಪ್ರಾಸ್ಪೆಕ್ಟ್ಸ್ ಡಿಫೈನ್ ಮಾಡಲೇಬೇಕು. ಎಲಿಜಿಬಿಲಿಟಿ ಸೇರ್ಲಿಕ್ಕೆ, ಪ್ರಾಸ್ಪೆಕ್ಟ್ಸ್ ಹೊರಗೆ ಬಂದ ಮೇಲೆ ಏನು ಮಾಡಲಿಕ್ಕೆ? ಅದಿಲ್ಲದವರು ಕೋರ್ಸೇ ಅಲ್ಲ. ಅದಕ್ಕೆ ಅಧಿಕಾರಿ ವಿಷಯ ಪ್ರಯೋಜನ ಅನುಬಂಧ ಅಂತ ಹೇಳಲಿಲ್ಲ. ಪ್ರಯೋಜನ ಇಲ್ಲದೆ ಹೋದರೆ ಅಧ್ಯಯನ ಮಾಡಲಿಕ್ಕೆ ಬರೋದಿಲ್ಲ. ಕೆಲಸ ಏನು ಮಾಡ್ತಾನೆ? ಮೋಕ್ಷ ಪ್ರಯೋಜನ ಅಂತ ಹೇಳಿದ್ರೆ ಸರಿ, ಅವಾಂತರ ಪ್ರಯೋಜನ ಹೇಳೋದಕ್ಕೆ ಕಾರಣ ಏನು ಅಂದರೆ, ಇದಕ್ಕೋಸ್ಕರ ನಿರ್ಜೀವೀಶು ಪರಾತ್ಮನ. ನಮ್ಮಲ್ಲೂ ಟೆಂಟ್ ಟೆಂಪ್ಟ್ ಮಾಡ್ತಾರೆ, ಡೊನೇಷನ್ ಕೊಟ್ಟವ್ರು ಹೆಸರು ಹಾಕಿಸ್ತೇವೆ, ಹಾಕೊಳ್ಳೋಕೆ ಶುರು ಮಾಡ್ತಾನೆ. ಗೊತ್ತಾಯ್ತಾ? ಅವ್ರು ದೊಡ್ಡದಾಗಿ ಹಾಕಿಸ್ತೇವೆ, ಇನ್ನೂ ಜಾಸ್ತಿ ಕೊಡ್ತಾನೆ. ಹೋಗ್ತಾನೆ, ಮನುಷ್ಯನ ಪದ್ಧತಿ ಅದು ಹಾಕ್ಸಿರ್ತಾರೆ. ಅವ್ರಿಗೆ ಬಂಗಾರ ಕಟ್ಟಲ್ಲಿ ಕೊಡಲಾಗುವುದು, ಇಷ್ಟು ಕೊಟ್ಟವ್ರಿಗೆ ಬೆಳ್ಳಿ ಪ್ರತಿಭೆ ಕೊಡಲಾಗುವುದು. ಏನ್ ಮಾಡ್ತಾರೆ? ಹಾಗೆಲ್ಲ ಕೊಡಬಾರ ಅಂತ ಹೇಳಿದ ತಕ್ಷಣ ಇರಬಾರ್ದು, ಕೊಡಕ್ಕೆ ಶುರು ಮಾಡ್ತಾರೆ. ಸುಮ್ಮನೆ ಹಾಕಿರ್ತಾರೆ, ಕೊಡೋದಿಲ್ಲ ಯಾರು ಕೂಡ. ಅದು ಕೆಲವರು ಕೊಡ್ತಾರೆ, ಕೆಲವರು ಅದನ್ನೇ ಬಯಸೋರು ಕೊಡೋದಿಲ್ಲ. ಯಾಶು ಹೃದಯ ಗ್ರಂಥಿಂ ನಿರ್ಜಿಹೀರ್ಷು ಪರಾತ್ಮನಃ ವಿಧಿನ ಉಪಚರೇ ದೇವಂ ತಂತ್ರೋಕ್ತೇ ನ ಚ ಕೇಶವಂ. ಇಷ್ಟೇಳಿ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳ್ತಾ ತಂತ್ರೋಕ್ತೇನ ನೋಡಿ, ಏಕದೇಶ ನಾಮೈಕದೇಶ ತಂತ್ರೋಕ್ತೇನ ತಂತ್ರಸಾರೋಕ್ತೇನ ಅಂತ ಅರ್ಥ. ತಂತ್ರಸಾರ ಕ್ರಮದಲ್ಲೇ ಪೂಜೆ ಮಾಡಬೇಕು, ಅದಕ್ಕೆ ನಮ್ಮಲ್ಲಿ ತಂತ್ರಸಾರೋಕ್ತ ಪೂಜಾ ಪದ್ಧತಿ ಅಂತಲೇ ಬಂದಿರೋದು. ಮತ್ತೆ ವಿಧಿನ ಉಪಚರೆ, ವಿದ್ಯುಕ್ತವೇ ಮಾಡಿ ಸುಮ್ಸುಮ್ನೆ ಮಾಡಬಾರದು. ಯಥಾವಿಧಿ ಹರಿಯ ಪೂಜಾಂ ವೈಷ್ಣವ ಸಮ್ಮತಂ ಟೀಕಾರರು ಬರೀತಾರೆ, ಗೊತ್ತಾಯ್ತಾ? ಪ್ರಣಮ್ಯ ಶ್ರೀಹರಿಂ ಸರ್ವಾನ್ ಅಂತ ಹೇಳ್ತಾ ಗುರುಂಶ್ಚಾತ್ಮ ಪ್ರವಚ್ವೆಹಂ ಯಥಾಮತಿ ಹರೇ ಪೂಜಾಂ ಅಂತ ಹೇಳಬೇಕಾದ್ರೆ ಇದು ವೈಷ್ಣವ ಸಮ್ಮತಂ, ತಂತ್ರೋಕ್ತವಾದ ಪೂಜೆ ಆಗಬೇಕು. ಕೇಶವಂ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ಕಾ ಅಂದರೆ ಬ್ರಹ್ಮದೇವರು, ಈಶಾ ರುದ್ರದೇವರು, ಬ್ರಹ್ಮರುದ್ರಾದಿ ಉತ್ತಮನಾದ ಶ್ರೀಹರಿಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾ ಸರ್ವೋತ್ತಮತ್ವೇನ ಮಾಡಬೇಕೇ ಹೊರತು ಕ್ಯಾಶುವಲ್ಲೇ ಮಾಡಾಗಿಲ್ಲ. ಮತ್ತೆ ಇದರಿಂದ ಏನಾಗುತ್ತೆ? ನಿರ್ಜಿಹೀಶು ಹೃದಯ ಗ್ರಂಥಿಂ, ಹೃದಯದ ಗ್ರಂಥಿ, ಅನಾದಿ ಕಾಲದ ಅವಿದ್ಯಾ ಗ್ರಂಥಿ. ಗ್ರಂಥಿ ಅಂದರೆ ಗಂಟು, ಗಂಟು ಬಿಚ್ಚಬೇಕು ಅಂತಿದ್ರೆ ದೇವ್ರ ಪೂಜೆ ತಪ್ಪದೇ ಮಾಡಬೇಕು, ವಿದ್ಯುಕ್ತವೇ ಮಾಡಬೇಕು, ಸರ್ವೋತ್ತಮತ್ವೇನ ಮಾಡಬೇಕು, ಪರಮಾತ್ಮ ಅಂತ ತಿಳ್ಕೊಂಡೇ ಮಾಡಬೇಕು ಅಂತೆಲ್ಲ ಹೇಳಿದರು. ಹೇಳಬೇಕಾದ್ರೆ ಏನು ಮಾಡಬೇಕು ದೇವ್ರ ಪೂಜೆ ಮಾಡಬೇಕಾದ್ರೆ ಅಂದರೆ, ಫಸ್ಟು ಲಬ್ಧ್ವಾ ಚ ಅವ್ಯಗ್ರಮಾಚಾರ್ಯಂ ತೇನ ಸಂದರ್ಶಿತಾಗಮಃ ಮಹಾಪುರುಷ ಮೂರ್ತಿಯ ಅಭಿಮತಯ ಆತ್ಮನಃ. ಲಬ್ಧ್ವಾ ಚ ಅವ್ಯಗ್ರಮಾಚಾರ್ಯಂ, ಮೊದಲು ಒಳ್ಳೆ ಗುರುಗಳ ಹತ್ರ ಪೂಜಾ ಪದ್ಧತಿ, ತೇನ ಸಂದರ್ಶಿತಾಗಮಃ ಅವರಿಂದ ಶಾಸ್ತ್ರಾಧ್ಯಯನ ಮಾಡಿಕೊಂಡು ದೇವ್ರ ಪೂಜೆ ವಿಧಿ ತಿಳ್ಕೋಬೇಕು. ಮಹಾಪುರುಷಂ ಅಭ್ಯರ್ಚೇತ್, ಮಹಾಪುರುಷನ ನಾರಾಯಣನ ಪೂಜೆ ಮಾಡಬೇಕು. ಅರ್ಚೇತ್ ಅಭ್ಯರ್ಚೇತ್, ಚೆನ್ನಾಗಿ ಪೂಜೆ ಮಾಡಬೇಕು. ಮೂರ್ತಿಯ ಅಭಿಮತಯ, ಯಾವ ಮೂರ್ತಿ ಇಟ್ಕೋಬೇಕು ಅಂದರೆ ಇಷ್ಟಮೂರ್ತಿ ಆಗ್ಬೋದು, ರಾಮದೇವರ ಪೂಜೆ, ಕೃಷ್ಣ ತಮ್ಮ ಇಷ್ಟ, ವೇದವ್ಯಾಸರ ಪೂಜೆ, ಇಷ್ಟಮೂರ್ತಿ ಆಗ್ಬೋದು ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಆಚಾರ್ಯ ನೋಟ್ ಬರೀತಾರೆ ಅಲ್ಲಿ, ಇದಾನೀಂ ಭಗವದರ್ಚನ ಪ್ರಕಾರಂ ಕಥಯತಿ ಯಾಶು ಇತಿ ತಂತ್ರೋಕ್ತೇನ ಪಂಚರಾತ್ರ. ಇವೆಲ್ಲ ಅಂಡರ್ಸ್ಟುಂಡ್ ಅದಕ್ಕೆ, ತನ್ ಪಂಚರಾತ್ರ ತಂತ್ರಸಾರ, ತಂತ್ರಸಾರ ಪಂಚರಾತ್ರದ ಭಾಗ. ತತ್ರ ತಂತ್ರೋಕ್ತ ಸಂಪ್ರದಾಯ ಮಜಾನತಃ ಕಥಮರ್ಚನ ಘಟತೆ ಇತಿ ತತ್ರ ಲಬ್ಧೇತಿ. ನಮಗೆ ಗೊತ್ತೇ ಇಲ್ಲ ಏನು ಮಾಡಬೇಕು ಅಂದರೆ, ಗೊತ್ತಿದ್ದವರ ಹತ್ರ ಹೋಗಿ ಅಂತ ಹೇಳ್ತಾರೆ. ಗೊತ್ತಿದ್ದವರೇ ಗುರುಗಳು. ಅವ್ಯಗ್ರಮಿತಿ ಕ್ರಿಯಾವಿಶೇಷಣ ಸಾರಸ್ಯ ಅಂದರೆ, ಅವ್ಯಗ್ರಂ ಆಚಾರ್ಯಂ ಅವ್ಯಗ್ರಂ ಲಬ್ಧ್ವ, ಒಳ್ಳೆ ಆಚಾರ ಹತ್ರ ಹೋಗಿ ಒಳ್ಳೆ ರೀತಿಯಲ್ಲಿ ಹೋಗಿ, ಗುರುಗಳು ಸರಿ ಇರಬೇಕು, ನೀವು ಹೋದ ಪದ್ಧತಿನೂ ಸರಿ ಇರಬೇಕು. ಶಾಸ್ತ್ರೋಕ್ತ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕೆ ಹೊರತು ಬೇರೆ ರೀತಿ ಹೋಗಬಾರ್ದು. ನಾವು ಯಾರೋ ಬಂದ ಪ್ರಿನ್ಸಿಪಾಲ್ ಏ ಸೀಟ್ ಕೊಡೋ ಅಂತ ಕೇಳಿ ಕೊಡ್ಲಿಕ್ಕಾಗತ್ತ ಅವನ್ನ? ಆ್ಯಕ್ಚುಲಿ ಹೀಗೆ ನಡೆದಿದ್ದ. ಸೀಟ್ ಕೊಡ್ತೀಯೋ ಇಲ್ಲ ತಗೊಂಡ, ಹೊಡೆದೇ ಬಿಟ್ಟು ಚೇರ್ ತಗೊಂಡು ಪಾಪ. ಗೊತ್ತಲ್ಲ, ನಮ್ಮ ಕಾಲೇ ಪ್ರಿನ್ಸಿಪಾಲ್ಗೆ ಪಾಪ, ಅವ್ನು ಹೀಗೆ ಬಗ್ಗಿದ ಗೋಡೆ ಬಿತ್ತದು, ಗೋಡೆ ಇಷ್ಟು ಕಿತ್ತೋಯ್ತು ಗೋಡೆ ಹೊಡೆದ್ರೆ ಅಂತ. ಇಂಥ ಸೀಟ್ಗಳ ಪದ್ಧತಿನ ಇದು, ಅದಕ್ಕೆ ಅವ್ಯಗ್ರಮಾಚ ಇತ್ಯಾದಿ ಇಲ್ಲದೇನೆ ಗುರುಗಳ ಅವರೇನಾಗಿ ಅವರು ಅವ್ಯಗ್ರರಾಗಿರ್ಬೇಕು. ಅಡ್ಡೆಲ್ಲ ಕೂತಿರೋದು ಗುರುಗಳು, ಇವ್ರತ್ತು ಹೋದ್ರೆ ನಾನೇ ನನ್ನ ನನಗೆ ಪ್ರಾಬ್ಲಮ್ ಹೋಗೋದು ಏನು ಮಾಡಬೇಕು? ಅದಕ್ಕೆ ಅವ್ಯಗ್ರಂ, ಯಾರಿಗೆ ವ್ಯಗ್ರತೆ ಇಲ್ಲ ಅಂತ ಗುರುಗಳ ಹತ್ರ ಹೋಗಬೇಕು. ಅಂದರೆ ತಾನೇ ಎಂಜಾಯ್ ಮಾಡಲಿಕ್ಕಾಗದೆ ಆದರೆ ಇನ್ನೇನು ಹೇಳ್ಕೊಡ್ತೀನಿ ಇನ್ನೊಬ್ಬ ಎಂಜಾಯ್ ಮಾಡಿಸೋದು ಅವನು. ತೇನ ಸಂದರ್ಶಿತಾಗಮ, ಅವ್ರು ಸುಮ್ಮನೆ ಹೇಳೋದಿಲ್ಲ, ಶಾಸ್ತ್ರದ ಮೂಲಕ ಹೇಳ್ತಾರೆ ಹೊರತು ತೋಚಿದ್ದು ಹೇಳಬಾರದು. ಅವರು ಶಾಸ್ತ್ರ ಯೋನಿತ್ವ ಮಹಾಪುರುಷ ಅಭ್ಯರ್ಚೇತ್ ಅವ್ಯಗ್ರಮಿತಿ ಕ್ರಿಯಾ ವಿಶೇಷಣಂ ಬಹುಕಾಲಂ ಪರೀಕ್ಷೆ ಆಚಾರ್ಯಂ ಲಬ್ಧ್ವಾ ಇತ್ಯರ್ಥೇ ವರ್ತತೆ. ಗುರು ಸುಮ್ಸನ್ನು ಹೋಗಿಬಿಡ್ಬೇಡ, ನಮಗೊಂದು ಪರೀಕ್ಷೆ ಒಂದು ವಿಷಯ ಮಾಡಬೇಕು ಅಂತೇಳಿ. ಗುರುಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಆಚಾರ್ಯ ಬರೀತಾರೆ. ಅವ್ರು ಸರಿ ಇದ್ದಾರೋ ಇಲ್ವೋ, ಇವತ್ತಂತೂ ಭಾರಿ ಜಾಸ್ತಿ ಅದು ತೋರಿಸ್ತಿರ್ತಾರಲ್ಲ ಬಾಬಾಗಳು ಎಷ್ಟು ಮೋಸ ಮಾಡ್ತಿರ್ತಾರೆ ಅಂದರೆ ಸಾಧ್ಯನೇ ಇಲ್ಲ. ತೇನ ಆಚಾರ್ಯೇಣ ಸಂದರ್ಶಿತಾಗಮ ಸಮ್ಯಕ್ ದರ್ಶಿತ ಶಾಸ್ತ್ರ ಸಂಪ್ರದಾಯ. ಭಾಷ್ಯ ಆಚಾರ್ಯ ತಾತ್ಪರ್ಯ, ಪರೀಕ್ಷೆಯವ ಗುರುಂ ಶಿಶ್ ಗುರು ಶಿಷ್ಯಂ ಶಿಷ್ಯೋಪಿ ಗುರುಮಾವ್ರಜೇತ್. ಶಿಷ್ಯನನ್ನು ಪರೀಕ್ಷೆ ಮಾಡಿ ಗುರುಗಳು ಸ್ವೀಕಾರ ಮಾಡಬೇಕು, ಗುರುಗಳನ್ನು ಪರೀಕ್ಷೆ ಮಾಡಿ ಶಿಷ್ಯ ಅನ್ಯಥಾ ನರಕಾಯೈವ ಪ್ರಾಯಶ್ಚಿತ್ತಂ ಗುರೋಸ್ತಥ. ಗುರುಗಳನ್ನು ಪರೀಕ್ಷೆ ಮಾಡದೆ ಶಿಷ್ಯ ಏನಾದರೂ ಹೋದರೆ ಗೊತ್ತಾಯ್ತಾ ನರಕಕ್ಕೆ ಹೋಗಿಬಿಡ್ತಾನೆ ಶಿಷ್ಯ. ಶಿಷ್ಯನ ಪರೀಕ್ಷೆ ಗುರುಗಳು ಸ್ವೀಕಾರ ಮಾಡಿದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತಾ. ಗುರುಗಳು ನರಕಕ್ಕೆ ಹೋಗೋದಿಲ್ಲ, ಇಂಥ ಅಯೋಗ್ಯನ ಹೇಳಿದೆ ಅಂತ ಪ್ರಾಯಶ್ಚಿತ್ತ ಮಾಡ್ಕೋಬೇಕಂತೆ. ಅವ್ರ ಅಯೋಗ್ಯರ ತೋದು ನರಕಕ್ಕೆ ಹೋಗಿಬಿಡ್ತಾನೆ ಶಿಷ್ಯ. ಆದ್ದರಿಂದ ಶಿಷ್ಯನ ಜವಾಬ್ದಾರಿ ಜಾಸ್ತಿ ಅಂತ ಅರ್ಥ. ಅಂದರೆ ಕೆಟ್ಟ ಶಿಷ್ಯ ಸಿಗೋದು ಒಂದು ಕಡೆಗೆ, ಕೆಟ್ಟ ಗುರು ಸಿಗೋದು ಒಂದು ಕಡೆಗೆ, ಎರಡೂ ಆಗಬಾರ್ದು. ಅದ್ರೆ ಪನಿಷ್ಮೆಂಟ್ ಯಾರೇ ಜಾಸ್ತಿ ಅಂದರೆ ಶಿಷ್ಯನೇ ಜಾಸ್ತಿ ಪನಿಷ್ಮೆಂಟ್. ಯಾತಕ್ಕೆ? ಕೆಟ್ಟ ಗುರು ತೆಗೆದು ಲೈಫೇ ಹಾಳಾಗಿಬಿಡುತ್ತೆ. ಇವನು ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಪರವಾಗಿಲ್ಲ, ಅವನು ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಹೋಗೋದಿಲ್ಲ. ಆದ್ದರಿಂದ ಗುರುಗಳ ವಿಚಾರದಲ್ಲಿ ಭಾರಿ ಹುಷಾರಾಗಿರಬೇಕು. ಏನು ಇಂಟರ್ವ್ಯೂಕಾರ ಗುರುಗಳೇ ಬನ್ನಿ ಅಂತ ಕರಲಿಕ್ಕಾಗತ್ತಾ? ಆ ರೀತಿ ಪರೀಕ್ಷೆ ಅಲ್ಲ. ನೀವು ಯೋಚನೆ ಮಾಡಬೇಕು ಅವ್ರ ಕಮರ್ಷಿಯಲ್ಲೋ ಇದು ಗೊತ್ತಿದೆಯೋ ಇಲ್ಲೋ ಫಸ್ಟ್, ಅಲ್ಲಿಂದ ಶುರುವಾಗಬೇಕು. ಪ್ರತಿಷ್ಠೆನೋ ಇದು ಏನು ಕಾರಣ ಇದೆ ಸರಿಯಾಗಿ ಗೊತ್ತಿದೆ, ಅಲ್ಲಿಂದ ಫಸ್ಟ್ ಶುರುವಾಗಬೇಕು. ಡ್ರೈವರ್ ದುಡ್ಡು ಜಾಸ್ತಿ ಕೇಳೋದು, ಆಮೇಲೆ ಡ್ರೈವಿಂಗ್ ಬರಬೇಕು ಫಸ್ಟ್ ಅವನಿಗೆ. ಮತ್ತೆ ಡ್ರೈವಿಂಗ್ ಬರೋದು ದುಡ್ಡು ಭಾರಿ ಫ್ರೀಯಾಗಿ ಮಾಡ್ತೀರಿ ಅಂದ್ರೆ ಬಜೀತೀರ. ಡ್ರೈವಿಂಗ್ ಫ್ರೀಯಾಗಿ ಡ್ರೈವಿಂಗ್ ಮಾಡ್ತೀರಿ ಏನು ಅರ್ಥ? ಅದಕ್ಕೆ ಡ್ರೈವಿಂಗ್ ಬರೋದೇನೆ, ಅದಕ್ಕೆ ಅದೆಲ್ಲ ಗೊತ್ತಿರಬೇಕು. ಅವು ಸಿದ್ಧ ಶಿಷ್ಯನಿಗೆ ಗುರುವಿನ ಫಸ್ಟ್ ತಾನೇ ನಿಷ್ಠೆ ತನಗಿರಬೇಕು, ಶಮದಮಾಜಿ ಸಂಪತ್ತಿ ಇರಬೇಕು. ಅದಿಲ್ಲದೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಅದು ಆ ಪರೀಕ್ಷೆ ಅದು ಸುಮ್ಮನೆ ಮಾಡೋಂಗಿಲ್ಲ. ಪರೀಕ್ಷೆ ಮಾಡೋದು ಎರಡು ವಿಧ, ಒಂದೇದು ಗೊತ್ತಿದ್ದು ಮಾಡೋದು, ಗೊತ್ತಿಲ್ಲದೆ ರೀತಿ ಇಂಡೈರೆಕ್ಟ್ಲಿ ಮಾಡೋದು. ಇಂಡೈರೆಕ್ಟ್ ಗೊತ್ತಾಗ್ಬಿಡುತ್ತೆ ಯಾರು ಹೇಗೆ ಅಂತ ಗೊತ್ತಾಗೋದ್ರಿಂದ ಅದು ಅಷ್ಟು ಕಷ್ಟ ಏನೂ ಅಲ್ಲ. ಅದು ಅನ್ಯಥಾ ನರಕಾಯೈವ ಪ್ರಾಯಶ್ಚಿತ್ತಂ ಗುರೋಸ್ತಥ. ಏನ ಇಲ್ಲಿ ಇಲ್ಲಿ ಆಚಾರ್ಯ ಮಾತಿದು ಭಾಗವತಾತ್ರದಲ್ಲಿ ಹೇಳ್ತಾರೆ, ಗುರುಗಳನ್ನು ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಯೋಗ್ಯ ಗುರುಗಳು ಸಿಕ್ಕರೆ ಏನಾಗುತ್ತೆ? ಅವೈಷ್ಟವ್ರ ಹತ್ರ ಹೋಗಲೇಬೇಡಿ ಫಸ್ಟು. ಇವತ್ತು ಕಾಲೇಜ್ ಸೀಟ್ ಸಿಗಬೇಕೀಗ, ಏನು ಮಾಡ್ತಾನೆ ಫಸ್ಟ್? ಈಗ ರೆಕಗ್ನೈಸ್ಡ್ ಶುರು ಮಾಡ್ತಾರೆ. ಈಗ ಅಫಿಲಿಯೇಟೆಡ್ ಅಲ್ಲದೆ ಹೋದರೆ ಅದಕ್ಕೆ ಬೆಲೆನೇ ಇಲ್ಲ. ವರ್ಷ ಫೆಬ್ರವರಿಯಲ್ಲಿ ಬರುತ್ತೆ. ಇಲ್ಲಿ ಓದೋರೆಲ್ಲ ಇನ್ವ್ಯಾಲಿಡ್ ಅಂದ್ರೆ ಎಷ್ಟು ಪೈಜಿದಾಗಲ್ಲ ಅವನಿಗೆ, ಕೆರಿಯರೇ ಹಾಳಾಗಿ ಹೋಗೋದಿಲ್ಲ ಅಲ್ವಾ? ರೆಕಗ್ನಿಷನ್ ಇದೆಯಾ ನೋಡ್ಕೊಂಡು ಹ್ಯಾಕ್ ಸೇರಿಸ್ಬೇಕು ಹಾಗೆ. ಮತ್ತೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಲ್ಲಿ ಕೂತವ್ರು? ಒಬ್ರು ಪಾಸ್ ಆಗಿಲ್ಲ ಯಾಕೆ ಸೇರಿಸ್ತಾರೆ ಅಲ್ಲಿ? ಎಲ್ಲ ರ್ಯಾಂಕ್ ಬರೀ ರ್ಯಾಂಕ್ ತಗೊಳ್ಳೋರೆ. ಅದಕ್ಕೆ ಸೇರಿಸ್ಬಿಟ್ರೆ ಏನಾದ್ರೆ ಜ್ಞಾನ ಬರುತ್ತೆ, ಉದ್ಧಾರ ಆಗ್ತಾರೆ ಅಂತ. ಆ ಥರ ಪರೀಕ್ಷೆ ಮಾಡ್ತಾರಲ್ಲ ಇವತ್ತು ಇನ್ಸ್ಟಿಟ್ಯೂಷನ್ನ. ಇವತ್ತು ಇನ್ಸ್ಟಿಟ್ಯೂಷನ್ ಪರೀಕ್ಷೆ ಮಾಡಿದ ಯಾರು ಸ್ಕೂಲ್ ಸೇರಿಸ್ತಾರೆ ಯೋಚನೆ ಮಾಡಿ? ಅದೇ ರೀತಿ ಹೇಳಿದ್ದು ಇನ್ಸ್ಟಿಟ್ಯೂಷನ್ ಪರೀಕ್ಷೆ ಗುರುಗಳು ಪರೀಕ್ಷೆ ಮಾಡೋದು ಅದೇ ಅರ್ಥ, ಇನ್ನೇನಲ್ಲ. ಹೈಲಿ ಪ್ರಾಕ್ಟಿಕಬಲ್ ಅದು. ಪ್ರಾಯಶ್ಚಿತ್ತಂ ಗುರೋಸ್ತಥ ಇತ್ಯನೇನ ಅವ್ಯಗ್ರತ್ವ ಉಪಯತ್ರ. ಸೊ ಶಿಷ್ಯನು ಅವ್ಯಗ್ರ ಆಗಬೇಕು, ಗುರು ಅವ್ಯಗ್ರ ಆಗಬೇಕು. ಪ್ರಯುಕ್ತಮಿತಿ ಅವ್ಯಗ್ರತ್ವೇನ ಆಚಾರ್ಯಂ ಲಬ್ಧ್ವಾ ಇತ್ಯತ್ರ ಇತ್ಥಂ ಭೂತ ಲಕ್ಷಣೇ ತೃತೀಯ ಕಂಚಿತ್ ಪ್ರಕಾರಂ ಪ್ರಾಪ್ತಂ ಇತ್ಥಂ ಭೂತ ತಜ್ಞಾಪಕೇ ತೃತೀಯ. ಮುಂದೆ ಶುಚಿಹಿ ಸುಖ ಆಸೀನ ಸಮ್ಮುಖ ಆಸೀನ ಪ್ರಾಣ ಸಂಯಮನಾದಿಭಿ ಪಿಂಡಂ ಸಂಶೋಧ್ಯ ಸನ್ಯಾಸ ಕೃತ ರಕ್ಷೋ ಅರ್ಚಯೇ ಥರಿಂ. ಶುಚಿಹಿ ದೇವ್ರ ಪೂಜೆ ಮಾಡೋಕ್ರೆ ಏನ ಗುರುಗಳ ಹತ್ರ ಮುಗಿಸ್ಕೊಂಡು ಬಂದ ಈಗ ಶುಚಿಹಿ ಮಡಿಯಿಂದ ಪೂಜೆ ಹೋಗಬೇಕು. ಸಮ್ಮುಖೇ ಆಸೀನ ದೇವ್ರ ಪೂಜೆ ಮಾಡೋಕೆ ಹೇಗೆ ಕೊಡಬೇಕು? ದೇವರಿಗೆ ಎದುರಾಗಿ ಕೊಡಬೇಕು. ದಿಕ್ಕು ನೋಡಬೇಕಾಗಿದೆ, ಸಂಧ್ಯಾ ವಂದ್ಯಗಳ ದಿಕ್ಕು ನೋಡಬೇಕು. ದೇವ್ರ ಪೂಜೆ ಕೊಡಬೇಕಾದ್ರೆ ದೇವರ ಎದುರು ನಾವು ಇದ್ರೆ ಆಯ್ತಷ್ಟೆ, ಅದೇ ಅದೇ ಪೂರ್ವ. ಇದು ಪೂರ್ವ ಇದ್ದಾಗ ಇದ್ದಿದ್ದಾಗೆ ಆ ಥರ ಚಿಂತನೆ ಮಾಡಬೇಕು. ಆದರೆ ಅಕಸ್ಮಾತ್ ಬೇರೆ ಆದರೂ ಕೂಡ ಯೋಚನೆ ಇಲ್ಲ, ದೇವ್ರ ಎದುರು ಕೂತ್ಕೊಂಡ್ಬಿಟ್ರೆ ಆಯ್ತು. ಸಮ್ಮುಖೇ ಆಸೀನ ಕೂಡಬೇಕು. ಪ್ರಾಣ ಸಂಯಮನಾದಿ ವಿಹಿ ಆಚಮ್ಯ ಪ್ರಾಣಾಯಾಮ ಎಲ್ಲ ಸಂಕಲ್ಪ ಎಲ್ಲ ಆದಿ ಸಂಕಲ್ಪ ಎಲ್ಲ ಮಾಡಬೇಕು. ಪಿಂಡಂ ಸಂಶೋಧ್ಯ ಸನ್ಯಾಸ ಕೃತ್ ರಕ್ಷೋ ಅರ್ಚಯೇತ್ ಹರಿಂ ಪಿಂಡಂ ಶರೀರಂ. ಇಷ್ಟೊತ್ತು ಏನು ಮಾಡಿದ್ದಾನೆ, ಸ್ನಾನ ಏನು ಮಾಡ್ಕೊಂಡು ಮಡಿದಿದ್ದಾನೆ, ಆ ಮಡಿ ಸಾಲದು, ಅದಕ್ಕೇನು ಮಾಡಬೇಕಾಗ ಅವನು, ಆಸನ ಕೂಡ ಸಾಲದು, ಆಸನಕ್ಕೆಲ್ಲ ಆಸನ ಮಂತ್ರ ಹೇಳಬೇಕು, ಆಮೇಲೆ ದೇಹಕ್ಕೆ ತತ್ವನ್ಯಾಸ ಮಾತ್ರ ನ್ಯಾಸ ಮಾಡ್ಕೋಬೇಕು, ಅದನ್ನು ಹೇಳ್ತಾರೆ ನೋಡಿ. ಕೃತ ರಕ್ಷೋ ಅರ್ಚಯೇತ್ ಹರಿಂ ಸನ್ಯಾಸ ಕೃತ್, ಸನ್ಯಾಸಿ ಆಗಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ, ಸಂನ್ಯಾಸಕೃತ್ ತತ್ವನ್ಯಾಸ ಮಾತ್ರಕನ್ಯಾಸ ಮಾಡಿಕೊಂಡು ದೇಹ ಶುದ್ಧಿ ಮಾಡ್ಕೋಬೇಕು, ಅರ್ಥ ಆಯ್ತಾ? ಅದು ಪೂರ್ಣ ಶುದ್ಧಿ, ಅದು ಯಾವುದೇ ಜಪಕ್ಕಿಂತ ಮುಂಚೆ ಮಂತ್ರದಿಂದ ಶುದ್ಧಿ ಆಗಬೇಕು. ಮಹಾಪುರುಷ ಇಲ್ಲದ ಇಷ್ಟೇ ಉಳ್ಕೊಂಡ್ಬಿಟ್ರೆ ಪರಿಚಯ ಆಗೋಗ್ತಿತ್ತು, ಸನ್ಯಾಸಿಯಾಗೆ ಪೂಜೆ ಮಾಡಬೇಕು ಅಂತ ಹೇಳಿದರೆ ಪೂಜೆ ಸನ್ಯಾಸಿಗಳೇ ಮಾಡೋದಿಲ್ಲ, ಆ ಸ್ಥಿತಿ ಬಂದಿರ್ತದೆ, ಎರಡೂ ಹೋಗ್ಬಿಡ್ತಾವೆ. ಕೃತರಕ್ಷ ಅರ್ಚೆಯೇ ಧರಿಮ್, ಅದರ ರಕ್ಷೆ ಆಯಿತು, ದೇವತೆಗಳು ಕಾಪಾಡ್ತಾರೆ. ಪೂಜೆ ಕೂತ ಮೇಲೆ ಮಧ್ಯೆ ಹೇಳಾಗಿಲ್ಲ, ಮಧ್ಯೆ ಬಂದು ಕೂತು ಕೊನೆಗೆ ಆಸನ ಹಾಕ್ಕೊಂಡು ಕೊಡ್ತಾನೆ. ಈಗ ಕೂತ ಮೇಲೆ ನೈವೇದ್ಯ ಮುಗಿಯೋರು ಹೇಳಬಾರ್ದು, ಮತ್ತೆ ಪರೀಕ್ಷೆ ಆದರೆ ಪೇಪರ್ ಆನ್ಸರ್ ಕ್ವಶನ್ ಇಸ್ಕೊಂಡ ಮೇಲೆ ಹೊರಗೆ ಬರಾಗಿಲ್ಲ ಅವರು, ಮತ್ತೆ ಪೇಪರ್ ಕೊಟ್ಟು ಬರಬೇಕು, ಇಲ್ಲ ವಿತ್ ಸ್ಪೆಷಲ್ ಪರ್ಮಿಷನ್ ಬರಬೇಕು ಹೊರತು ಬಿಟ್ಟು ಹೇಳಾಗಿಲ್ಲ ಅವರು. ಪೂಜೆ ಕೊಡೋದು ಅಂದ್ರೆ ಹಾಗೆ ದೊಡ್ಡ ಅದು ವಿಷಯ ಬೇರೆ, ಜನರಲ್ಲಿ ಏನು ಮಾಡೋಕೆ ಎದ್ದು ಹೇಳಬಾರ್ದು, ಆ ರೀತಿ ಕೊಡ್ಬೇಕು. ತಾನೇ ಅಡಿಕೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಕೂಡ ನಮ್ಮ ನಮ್ಮದು ಅದಕ್ಕೆ ಹೇಳುತ್ತೆ. ಅಲ್ಲಿ ಅಲ್ಲಿ ಮೊದಲು ಏರ್ಪಾಡು ಮಾಡ್ಕೊಂಡ್ಬಿಡ್ಬೇಕಲ್ಲ, ಅಲ್ಲಿ ಏರ್ಪಾಡು ಮಾಡ್ಕೊಂಡು ಕೊಡಬೇಕು. ಎಲ್ಲರೂ ಮೊದಲು ಪೂಜೆ ಮಾಡೋಕೆ, ಆ ಸ್ಟೇಜ್ ನಿರ್ಮಾಲ್ಯದವರೆಗೂ ಪೂಜೆ ಮಾಡೋದು ಬೇರೆ, ಆಮೇಲೆ ಅದು ಸ್ಟೇಜ್ ಇದೆ, ನಿರ್ಮಾಲ್ಯದವರೆಗೂ ಮಾಡ್ಕೊಂಡು ಎದ್ದು ಬರ್ಬೋದು ಆಮೇಲೆ, ಗೊತ್ತಾಯ್ತಾ? ಈ ಪೂಜೆ ಶುರು ಮಾಡಿ ಕಲಶ ಪೂಜೆ ಅದು ಶುರು ಮಾಡಿದ್ರೆ ಎದ್ದು ಬರಾಗಿಲ್ಲ ಅರ್ಥ, ಅಲ್ಲಿವರೆಗೂ ಚಾನ್ಸ್ ಇದೆ ಒಂದು. ಆಮೇಲೆ ಅದಕ್ಕೆ ನಿರ್ಮಾಲ್ಯದವರೆಗೂ ಪೂಜೆ ಮಾಡಬೇಕು, ಅಷ್ಟೊತ್ತಿಗೆ ಅನ್ನ ಗಿನ್ನ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಹೋದ್ರೆ ಆಯ್ತು, ಅಲ್ಲಿ ಆಸನ ಮಂತ್ರ ಹಾಕೊಂಡು ಕೊಡಬೇಕು. ಹಾಂ, ಇನ್ನೊಂದ್ಸಲ ಗ್ಯಾಪ್ ಇದ್ರೆ, ತುಂಬ ಗ್ಯಾಪ್ ಇದ್ರೆ ಮಾಡಬೇಕು, ಇಲ್ಲದವ್ರಿಗೆ ಬೇಕಾಗಿಲ್ಲ, ಸ್ನಾನ ಮಾಡಬೇಕು, ಮಡಿಲೇ ಇದ್ರೆ ಆಯ್ತು. ಅವರು ಅವರ ಸಂಬಂಧ ಉಂಟ, ಅವ್ರಿಗೆ ಅವರ ಅಡುಗೆ ಅವನ ಅಡುಗೆ ಎಷ್ಟೊತ್ತು ಮಾಡ್ತಾನೆ ಏನು ಅದನ್ನು ಡಿಪೆಂಡ್ ಆಗುತ್ತೆ. ಹಾಂ, ಅರ್ಚಾದೌ ಹೃದಯೇವಾಪಿ ಸನ್ಯಾಸಕೃತ ರಕ್ಷ ಅರ್ಚೆಯೇ ಧರಿಂ, ಅರ್ಚಾದೌ ಹರೈ ಹೃದಯೇವಾಪಿ ಯಥಾಲಬ್ಧೋಪಚಾರ ಕೈಹಿ ದ್ರವ್ಯಕ್ಷಿತ್ಯಾತ್ಮಲಿಂಗಾನಿ ಆಸನಂ. ಆಮೇಲೆ ಹೇಗೆ ಮಾಡಬೇಕು ಅಂದರೆ, ಅರ್ಚಾದೌ ಅರ್ಚ ಅಂದರೆ ಪ್ರತಿಮೆ, ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡ್ಬೋದು, ಅಥವಾ ಹೃದಯದಲ್ಲಿ ಪೂಜೆ ಮಾಡು, ಮಾನಸ ಪೂಜೆ ಮಾಡಬೇಕಾದ್ರೆ ಮನಸ್ಸೊಳೆ ಮಾಡಿದ್ರೆ ಆಯಿತು. ಯಥಾಲಬ್ಧೋಪಚಾರ ಕೈಹಿ, ಸೊ ಮಾನಸ ಪೂಜೆಗೋಸ್ಕರ ಹೃದಯ, ಪ್ರತಿಮೆ ಅಂತ ಹೇಳಿದ್ರಿಂದ ಸಾಲಿಗ್ರಾಮ, ಅರ್ಚ ಆದಿ ಶಬ್ದದಿಂದ ಸಾಲಿಗ್ರಾಮ ಆಗಬಹುದು, ಸಾಲಿಗ್ರಾಮ ಪ್ರತಿಮೆ ಇದರಲ್ಲಿ ಪೂಜೆ ಮಾಡಬೇಕು, ಹೃದಯದಲ್ಲಿ ಪೂಜೆ ಮಾಡಬೇಕು. ಯಥಾಲಬ್ಧ ಉಪಚಾರಗಳಿಲ್ಲ ಅಂತ ಬಿಡಬೇಡಿ, ಯಥಾಲಬ್ಧೋಪಚಾರ ಎಷ್ಟು ಉಪಚಾರ ಸಿಗುತ್ತೋ ಅಷ್ಟು, ಷೋಡಶೋಪಚಾರದಲ್ಲಿ ಎಷ್ಟು ಮಾಡಕ್ಕೆ ಬರುತ್ತೋ ಅಷ್ಟು ಮಾಡಿ, ಅಡಿಗೆ ಎಷ್ಟಿರಬೇಕು ಅಷ್ಟಿಡಿ, ಬಟ್ ಬೇರೆ ಯಾವುದೂ ಇಲ್ಲ ಅನ್ನೋ ಕಾರಣಕ್ಕೆ ಪೂಜೆ ನಿಲ್ಲಿಸಕ್ಕೆ ಹೋಗಬಾರ್ದು. ಏನು ಸಿಗಲಿಲ್ಲ ಹೋದ್ರೆ ನೀರಿನಿಂದ ಬೇಕಾದ್ರೂ ನೈವೇದ್ಯ ಮಾಡಿ, ಅಂತೂ ಪೂಜೆ ಇಲ್ಲ ಅಂತ ಆಗಬಾರ್ದು. ಯಥಾಲಬ್ಧ ಅಂತ ಹೇಳಿದ್ದರಿಂದ ನಿಮ್ಮ ಬೆಸ್ಟ್ ಎಫರ್ಟ್ಸ್ ಹಾಕಿ ಏನು ಸಿಗುತ್ತೋ ದೇವ್ರ ಪೂಜೆಗೋಸ್ಕರ ಪ್ರಯತ್ನ ಪಡಬೇಕು, ಸಿಕ್ಕಷ್ಟು ಮಾಡಬೇಕು, ಹೊರತು ಸಿಗಲಿಲ್ಲ ಅಂತ ಬಿಡ್ಲಕ್ಕೆ ಹೋಗಬಾರ್ದು. ದ್ರವ್ಯ ಕ್ಷಿತ್ಯಾತ್ಮಲಿಂಗಾನಿ ನಿಷ್ಪಾದ್ಯ ಪ್ರೋಕ್ಷ ಚಾತ್ಮನಂ, ದ್ರವ್ಯಲಿಂಗಂ ಶಿಲಾದ್ಯಂ, ಕ್ಷಿತಿಲಿಂಗಂ ಸ್ಥಂಡಿಲಂ, ಆತ್ಮಲಿಂಗಂ ಮನೋರಕ್ಷಣ. ಮೂರು ಸೇರಬೇಕಾದ್ರೆ, ದ್ರವ್ಯಲಿಂಗ ಅಂದರೆ ಶಿಲಾದಿಗಳು ಅಂದರೆ ದೇವ್ರ ಪೂಜೆಗೆ ಸಾರಿಗ್ರಾಮಾದಿಗಳು, ಕ್ಷಿತಿಲಿಂಗ ಅಂದರೆ ಸ್ಥಂಡಿಲ ಭೂಮಿ ಒಳ್ಳೆಯ ಜಾಗದಲ್ಲಿ ಕೊಡಬೇಕು, ಆತ್ಮಲಿಂಗ ಅಂದರೆ ಮನಸ್ಸು, ಮನಸ್ಸು ಭೂಮಿ ಪ್ರತಿಮೆ ಎಲ್ಲದನ್ನ ಹೊಂಚ್ಕೋಬೇಕು. ನಿಷ್ಪಾದ್ಯ ಪ್ರೋಕ್ಷಚಾಸನಂ, ಆಮೇಲೆ ಆಸನವನ್ನು ಶ್ರೀಗೆ ಬದಲು ಕೊಡೋದು ಬೇರೆ, ಮಂತ್ರ ಹೇಳಿಕೊಡೋದು ಬೇರೆ. ಮೊದಲು ಕೂತ್ಬಿಟ್ರೆ ಎದ್ದು ಎದ್ದವಳಗೆ ಬರುತ್ತೆ, ಮಂತ್ರ ಹಾಕ್ಕೊಂಡು ಕೂತ ಮೇಲೆ ಹೇಳಾಗಿಲ್ಲ, ಅದಕ್ಕೆ ಆಸನ ಶುದ್ಧಿ ಆಗಬೇಕು. ಸಂಡಿಲೇ ಚೈವ ವಿಷ್ಣುವರ್ಲಿ ದ್ರವ್ಯಲಿಂಗಂ ಶಿಲಾದ್ಯಂಚ ಪಾದ್ಯಾದೀನ್ ಉಪಕಲ್ಪ್ಯಾಥ ಸನ್ನಿಧಾಯ ಸಮಾಹಿತ ಹೃದಯಾದಿ ಕೃತನ್ಯಾಸೋ ಮೂಲಮಂತ್ರೇಣ ಚರ್ಚಯೇತ್. ಪಾದ್ಯಾದೀನ್ ಉಪಕಲ್ಪ್ಯಾಥ ಅರ್ಘ್ಯ, ಪಾದ್ಯಾದಿಗಳನ್ನೆಲ್ಲ ಸಿದ್ಧ ಮಾಡ್ಕೋಬೇಕು. ಸನ್ನಿಧಾಯ ಸಮಾಹಿತ ಅಟೆಂಟಿವ್ ಅಂತ, ಸಮಾಹಿತ ಅಂದರೆ ತುಂಬ ಎಚ್ಚರಿಕೆಯಿಂದ ಪೂಜೆ ಮಾಡಬೇಕು, ಎಲ್ಲಿ ಬಂತು ಪೂಜೆ ಅಂತ ತಾನೇ ಯೋಚನೆ ಮಾಡೋಕ್ಕಾಗಬಾರ್ದು, ಅರ್ಘ್ಯ ಮಾಡಿದ್ರೆ ಏನು ಬಂದು ನೆನಪೇ ಮಧ್ಯದಿಂದ ಶುರು ಮಾಡೋದು ಅಲ್ಲಿಂದ. ಪ್ರೋಕ್ಷಚಾಸನ ಸಮಾ ಹೈಲಿ ಅಟೆಂಟಿವ್ ಆಗಿರಬೇಕು. ಹೃದಯಾದಿ ಕರೆಂಟ್ ಜೊತೆ ವ್ಯಾಪಾರ ಮಾಡಬೇಕಾದ್ರೆ ಎಷ್ಟು ಅಲರ್ಟ್ ಆಗಿರ್ತಾನೋ ಅವನು, ಕರೆಂಟ್ ಓಪನ್ ಮಾಡಬೇಕಾದ್ರೆ ಎಷ್ಟು ಹುಷಾರಾಗಿರ್ತಾನಲ್ಲ. ದೇವರೊಂದು ಕೂತಾಗ ಸ್ವಲ್ಪ ಉಪಚಾರ ಮಾಡೋಕ್ಕೆ ಹೋಗಿ ಅಪಚಾರ ಆಗಿಬಿಟ್ರೆ ಅದಕ್ಕೋಸ್ಕರ ಭಾರಿ ಕೇರ್ಫುಲ್ ಆಗಿರಬೇಕು. ಹೃದಯಾದಿ ಕೃತನ್ಯಾಸ, ಹೃದಯಾದಿ ಕೃತನ್ಯಾಸ, ಹೃದಯಾದಿಗಳಲ್ಲಿ ನ್ಯಾಸ, ಸಸ್ಯವಿದು ಹೃದಯ ನಮ ಅಂತ ಹೇಳ್ತೇವಲ್ಲ, ಅದಕ್ಕೆ ಅಷ್ಟಾಂಗ ಮಚ್ಚಾರ ಮೂಲಮಂತ್ರ ಅಂತೆ, ನಾರಾಯಣ ಮಂತ್ರ. ನಾರಾಯಣ ಮಂತ್ರಕ್ಕೆ ಹೃದಯಾದಿ ಕೃತನ್ಯಾಸ, ಅಂಗನ್ಯಾಸ ಕರನ್ಯಾಸ ಮಾಡ್ಕೊಂಡು ಮಾಡಬೇಕು, ಅರ್ಥ ಆಯ್ತಾ? ಮೂರು ಇದೆ, ಅಂಗನ್ಯಾಸ ಕರನ್ಯಾಸ ಅಕ್ಷರನ್ಯಾಸ ಅಂತ ಬೇರೆ ಇದೆ. ಅಕ್ಷರ ಓಂ ನಮೋ ನಾರಾಯಣಾಯ ಎಂಟು ಅಕ್ಷರಕ್ಕೂ ನ್ಯಾಸ ಮಾಡಬೇಕು. ಅಂಗನ್ಯಾಸ ಕರನ್ಯಾಸ ಗಾಯತ್ರಿಗೂ ಮಾಡ್ತೇವೆ, ಆದರೆ ಗಾಯತ್ರಿ ಏನು ಹೇಳಿಲ್ಲ, ಅಕ್ಷರನ್ಯಾಸ ಹೇಳಿಲ್ಲ. ಮಹಾ ಸಂಧ್ಯಾವನ್ಯ ಗಾಯತ್ರಿ ಇಲ್ಲ. ಮಹಾಮಂತ್ರ ಗಾಯತ್ರಿ ಅಕ್ಷರ ನ್ಯಾಸಕೊಂಡು 24 ಅಕ್ಷರ ಇದೆ, ಅಷ್ಟಕ್ಕೂ ನ್ಯಾಸ ಮಾಡಬೇಕು. ಅರ್ಥ ಆಯ್ತಾ? ಅಂತ ದೇವ್ರ ಪೂಜೆ ಕಾಲಕ್ಕೆ ಸಂಧ್ಯಾವನ್ಯ ಮಾಡಬೇಕಾದ್ರೆ ನಾರಾಯಣ ಮಂತ್ರ ಜಪಕ್ಕೆ ಅಕ್ಷರ ನ್ಯಾಸ ಮಾಡಬೇಕಾಗಿಲ್ಲ. ಇದಕ್ಕೆ ಅಕ್ಷರ ನ್ಯಾಸ ಮಾಡಬೇಕು. ಪದ್ಯಮಾಲದಲ್ಲಿ ಬರೀತಾರೆ ಅಕ್ಷರ ನ್ಯಾಸ ಮಾಡಬೇಕು. ಹಾ, ಅದೇ ಕ್ರಮ ಹೇಗೆ ಆಮೇಲೆ ಬೇರೆ. ಅಂತೂ ಅಕ್ಷರ ನ್ಯಾಸ ಮಾಡಬೇಕು. ಸ್ನಾನ ವಾಸೋ ವಿಭೂಷಣೈಹಿ, ಸ್ನಾನ ಅಂದರೆ ಅಭಿಷೇಕ, ವಾಸ ಅಂದರೆ ವಸ್ತ್ರ, ವಿಭೂಷಣ ಅಲಂಕಾರ. ಇಷ್ಟು ದೇವರಿಗೆ ಕೊಡಬೇಕು. ಅಭಿಷೇಕಂ ಸಮರ್ಪಯಾಮಿ, ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ, ವಸ್ತ್ರಯುಗ್ಮಂ ಸಮರ್ಪಯಾಮಿ, ಭೂಷಣಾನಿ ಸಮರ್ಪಯಾಮಿ ಅಂತೇಳಿ ಭೂಷಣ ಪೂಜೆಯನ್ನು ಮಾಡಿ. ಇದರಲ್ಲಿ ಟೀಕಾರ ವಿಸ್ತಾರವಾಗಿ ಬರೀತಾರೆ, ಆಚಾರ್ಯ ತಂತ್ರಸಾರದಲ್ಲಿ ಹೇಳ್ತಾರೆ, ಬರೀತಾರೆ. ಗಂಧ ಮಾಲ್ಯ ಅಕ್ಷತ ಸ್ರಗ್ವಿಹಿ ಗಂಧಂ ಸಮರ್ಪಯಾಮಿ, ಮಾಲ್ಯಂ ಮಾಲ್ಯ ಅಂದರೆ ಹೂವು ಅಂತ ಅರ್ಥ, ಹಾರ ಅಂತಲೂ ಅರ್ಥ. ಮಾಲೆ ಇದ್ದರೆ ಮಾಲೆ ಹಾಕಿರಿ, ಇಲ್ಲ ಹೂಗಳನ್ನು ಹಾಕಿರಿ. ಅಕ್ಷತ ಅಕ್ಷತೆಗಳನ್ನು ಹಾಕಿ. ಸ್ರಗ್ವಿ ಮಾಲೆ, ದೊಡ್ಡ ದೊಡ್ಡ ಬೇರೆ ಬೇರೆ ಬಂಗಾರದ ಮಾಲೆಗಳು ಬೇಕಾದ್ರೆ ಹಾಕ್ಬೋದು, ಹೂವಿನ ಮಾಲೆನೂ ಹಾಕ್ಬೋದು. ಧೂಪ ದೀಪ ಉಪಹಾರ ಕೈಹಿ, ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ, ಉಪಹಾರ ನೈವೇದ್ಯ, ನೈವೇದ್ಯ ಸಮರ್ಪಯಾಮಿ ಪೂಜೆ ಮಾಡಬೇಕು. ಸಾಂಗಂ ಸಂಪೂಜ್ಯ ವಿಧಿವತ್ ಸ್ತವೈಹಿ ಕೃತ್ವ ನಮೇದ್ಧರಿಂ, ಸಾಂಗಂ ಸಂಪೂಜ್ಯ ವಿಧಿವತ್. ಸಾಂಗೋಪಾಂಗ ಪೂಜೆ ಮಾಡಬೇಕೇ ಹೊರತು ಸುಮ್ಮನೆ ಪೂಜೆ ಮಾಡಬಾರದು. ಅಂದರೆ ಅಂಗ ಪ್ರಧಾನ ಪೂಜೆ, ಅದಕ್ಕೆ ಅಂಗಗಳು, ಅಂಗಗಳ ಪೂಜೆ ಸರಿಯಾಗಿ. ವೇದ ವೇದಾಂಗ ಅಂತ ಹೇಳ್ತೀವಲ್ಲ ಹಾಗೆ, ಅದಕ್ಕೆ ಇನ್ನೊಂದು ಅರ್ಥ ಇದೆ. ಸಾಂಗಂ ಸಂಪೂಜ್ಯ, ಸಾಂಗಂ ಸಂಪೂಜ್ಯ ಅಂದರೆ ಅಂಗ ಸಮೇತವಾಗಿ ದೇವರನ್ನು ಪೂಜೆ ಮಾಡಬೇಕು. ಅಂಗ ಸಮೇತ ಅಂದರೆ ಏನು? ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ, ಪ್ರಧಾನಾಂಗ ವಾಯುದೇವರು, ವಾಯುದೇವರ ಸಮೇತ ದೇವರು ಪೂಜೆ ಮಾಡಿ ಅಂತ. ಗೊತ್ತಾಯ್ತಾ? ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ದೇವರು ಸಾಲಿಗ್ರಾಮ ಇದ್ದು ಬಿಟ್ಟರೆ ಬರೀ ಬ್ರಾಹ್ಮಣ ಆಗ್ತಾನೆ, ಮುಖ್ಯ ಪ್ರಾಣ ಪ್ರತಿಮೆ ಇದ್ದರೆ ವೈಷ್ಣವ ಬ್ರಾಹ್ಮಣನ ಆಗ್ತಾನೆ. ಸ್ಮಾರಕರು ಸಾರಿಗ್ರಾಮ ಪೂಜೆ ಮಾಡ್ತಾರೆ ಕೆಲವರು, ಆದರೆ ಬರೀ ಸಾರಿಗ್ರಾಮ ಇಟ್ಕೊಂಡ್ರೆ ವೈಷ್ಣವ ಅಲ್ಲ, ಪ್ರಾಣದೇವರ ಪ್ರತಿಮೆ ಇರಲೇಬೇಕು. ಅದಕ್ಕೆ ಸಾಂಗಂ ಸಾಂಗ ಪೂಜೆ ಮಾಡಬೇಕು, ಹಾಗೆ ಮಾಡಾಗಿಲ್ಲ. ಸಂಪೂಜ್ಯ ವಿಧಿವತ್, ಅದಕ್ಕೆ ರಾಮದೇವರು ವರ ಕೊಟ್ಟರು ಅಂತ ನಿರ್ಣಯದಲ್ಲಿ ಹೇಳ್ತಾರೆ. ದೇವರ ಎದುರಿಗೆ ಇನ್ನೊಬ್ಬರು ಪೂಜೆ ಮಾಡಾಗಿಲ್ಲ, ಪ್ರಾಣದೇವರ ಪೂಜೆ ಮಾಡಲೇಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವಿಧಿವತ್ ಪ್ರಧಾನಾಂಗಂ ಹಿ ಮಾರುತಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಸಮೇದ್ಧರಿಂ ಸ್ತೋತ್ರಗಳನ್ನೆಲ್ಲ ಹೇಳಿ, ಚಿತಂತೆ ಸ್ತೋತ್ರ, ದ್ವಾದಶ ಸ್ತೋತ್ರ ಎಲ್ಲ ಹೇಳ್ತೀವಿ, ನಮಸ್ಕಾರ ಹಾಕಬೇಕು. ಆತ್ಮಾನಂ ತನ್ಮಯಂ ಧ್ಯಾಯನ್, ಪರಮಾತ್ಮನನ್ನ ತನ್ಮಯವಾಗಿ ಧ್ಯಾನ ಮಾಡಬೇಕು. ತನ್ಮಯ ಅಂದ್ರೆ ಏನು? ವಿಷ್ಣೋರ್ ಪ್ರತ್ಯೋಹಮಿತ್ತೇವ ಸದಾ ಸ್ಯಾತ್ ಭಗವನ್ಮಯ, ದೇವರು ಸ್ವಾಮಿ ನಾನು ಪ್ರತ್ಯ ಅಂತೇಳಿ ಸದಾಕಾಲ ಚಿಂತನೆ ಮಾಡೋದಕ್ಕೆ ತನ್ಮಯನಾಗೋದು ಅಂತ ಕರೀತಾರೆ. ನೈವಾಹಂ ವಿಷ್ಣುರಸ್ಮೀತಿ, ವಿಷ್ಣು ಸರ್ವೇಶ್ವರೋಹ್ಯಜಃ, ನಾನು ವಿಷ್ಣು ಅಂತ ಪೂಜೆ ಮಾಡಬಾರದು. ಮತ್ತೆ ವಿಷ್ಣು ಸ್ವಾಮಿ ನಾನು ಪ್ರತ್ಯ ಅಂತ ದಾಸೋಸ್ಮಿ ಅಂತ ಮಾಡಬೇಕೇ ಹೊರತು ಬೇರೆ ರೀತಿ ಮಾಡಬಾರದು. ಇದು ವಚನಾತ್ ಸ್ವಮಿತ್ಯೇವಾರ್ಥೋ ನತು ತತ್ಸ್ವರೂಪತ್ವ. ಇಲ್ಲಿ ಈ ರೀತಿ ಅರ್ಥ, ಸ್ವಾಮಿತ್ವೇನ ಪೂಜೆ ಮಾಡಬೇಕೇ ಹೊರತು ಸ್ವರೂಪಾಂತರನ್ನು ಪೂಜೆ ಮಾಡಬಾರದು. ಮೂರ್ತಿಂ ಸಂಪೂಜೆಯೇ ಧರೇಹೇ, ಮೂರ್ತಿನ ಸರಿಯಾಗಿ ಪೂಜೆ ಮಾಡಬೇಕು. ಶೇಷಮಾಧಾಯ ಶಿರಸಿ ಸ್ವಥಾಮ್ನಿ ಉದ್ಧಾಸ್ಯ ಸತ್ಕೃತಂ. ಆಮೇಲೆ ಏನು ಮಾಡಬೇಕು? ಉಳಿದೆಲ್ಲ ಪೂರೈಸಿಬಿಟ್ಟು ಉದ್ಧಾಸ್ಯ ಅಂದರೆ ದೇವರು ಉದ್ವಾಸನೆ ಮಾಡೋದು, ಆವಾಹನೆ ಮಾಡಿರ್ತಾನಲ್ಲ, ಉದ್ವಾಸನೆ ಮಾಡು, ಪುನಃದಲ್ಲಿ ವಾಪಸ್ ಹೃದಯ ಸೇರಿಸ್ಕೊಂಡ್ಬಿಡ್ಬೇಕು. ಯಾಚೇಹಂ ತಾಂ ಹೃಷಿಕೇಶ ಅಂಥೇಳಿ ದೇವರನ್ನು ಧ್ಯಾನ ಮಾಡಬೇಕು. ಸತ್ಕೃತ ಪೂಜೆಯೆಲ್ಲ ಮುಗಿದ ಮೇಲೆ ಮತ್ತು ಬಿಂಬರೂಪಿ ಪರಮಾತ್ಮನನ್ನು ಏನು ಆವಾಹನೆ ಮಾಡಿರ್ತಾನೆ ವಾಪಸ್ ಹೃದಯಕ್ಕೆ ತಗೋಬೇಕು. ಸ್ವಾತ್ಮಾನಮಿತಿ ಸ್ವಾದಾನಾತ್ ಸ್ವಾತ್ಮನೋ ವ್ಯಾಪ್ತಿಯ ವಿಷ್ಣು ಸ್ವಾತ್ಮೇ ಇತಿ ಕಥ್ಯತೆ ನತು ಜೀವ ಸ್ವರೂಪತ್ವಾತ್ ಸಹಿಸಿ ವಿಶ್ವೇಶ್ವರ ಪ್ರಭು ಇತಿ ಪ್ರಾಣ ಪ್ರಮಾಣೋಪೇತತ್ವಾತ್ ಹಿ ಶಬ್ದೇನ ಅಸ್ಯಾರ್ಥಸ್ಯ ಬಹು ಪ್ರಮಾಣ ಪ್ರಸಿದ್ಧಿಂ ದ್ಯೋತಯತಿ. ಇಷ್ಟ ಇದ 7 ಶ್ಲೋಕದಲ್ಲಿ ಪೂಜಾ ಪದ್ಧತಿ ಹೇಳಿಬಿಟ್ರು. ತಂತ್ರಸಾರಲ್ಲಿ ಭಾರಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆಚಾರ್ಯರು. ಆಭರಣ ಪೂಜೆ, ಆವರಣ ಪೂಜೆ, ಪೀಠ ಪೂಜೆ ಅವೆಲ್ಲ ಮಾಡಬೇಕು. ಟೀಕಾರ ಭಾಳ ವಿಸ್ತಾರವಾಗಿ ಅದನ್ನೆಲ್ಲ ಪದ್ಯಮಾಲದಲ್ಲಿ ಬರೀತಾರೆ. ಏವಂ ಅಗ್ನ್ಯರ್ಕ ತೋ ಯಾದೌ ಅರ್ಚಯೇತ್ ಹೃದಯ ಚಯ ಯಜ್ಞೇಶ್ವರಂ ಸ್ವಮಾತ್ಮಾನಂ ಅಚಿರಾತ್ ಮುಚ್ಚತೇಹಿ ಸಹ. ಒಂದು ಮೂರ್ತಿಯಲ್ಲಿ ಪೂಜೆ, ಇನ್ನೊಂದು ಹೃದಯದಲ್ಲಿ ಪೂಜೆ, ಅಗ್ನಿಯಲ್ಲಿ ಪೂಜೆ. ಅಗ್ನಿಯಲ್ಲಿ ಹೋಮಾದಿಗಳನ್ನು ಮಾಡಬೇಕಾದ್ರೆ ಇವತ್ತು ಪುರೋಹಿತ 190 ಪಾದಗಳ ಮಾಡಿಸೋದಿಲ್ಲ. ಅಲ್ಲಿ ಪೀಠ ಪೂಜೆ, ಆವರಣ ಪೂಜೆ, ದೇವರ ಆವಾಹನೆ ಮಾಡಬೇಕು ಅಲ್ಲಿ. ಗೊತ್ತಾಯ್ತಾ? ಅಲ್ಲಿ ದೇವ್ರ ಪೂಜೆ ಇದ್ದಾಗಲೇ ಅದಿಷ್ಟು ಕೂಡ ಯಾವ ಲೆವೆಲ್ ಬರುತ್ತೋ ಗೊತ್ತಾ ನಿಮಗೆ. ನೈವೇದ್ಯ ಮಾಡೋ ಲೆವೆಲ್ನಲ್ಲಿ ಹೋಮ ಶುರು ಮಾಡಬೇಕು. ನೈವೇದ್ಯ ಮಾಡೋ ಲೆವೆಲ್ ಅದು, ಅಲ್ಲಿವರೆಗೂ ಅಲ್ಲೆಲ್ಲ ಭೂರಿ ಅದೆಲ್ಲ ಪೀಠ ಪೂಜೆ ಅವನ್ನೆಲ್ಲ ನಡಿಬೇಕು ಅಲ್ಲಿ. ಅಗ್ನಿಗುಣ ಎಲ್ಲ ಏನೂ ಮಾಡೋದಿಲ್ಲ, ತು ಏಕದಮ್ ಶುರು ಮಾಡಿ ಮುಗಿಸಿ ಹೊಡ್ಬಿಟ್ಟಿರ್ತಾರೆ ಆಗ್ಲೇ, ಮಾಡಬಾರ್ದಾಗಲ್ಲ. ಹಾ, ಅಲ್ಲೂ ಕೂಡ ಹಾಗೇನೆ, ಪರಮಾತ್ಮ ಷೋಡಶೋಪಚಾರ ಪೂಜೆ ಅಲ್ಲೂ ಆಗಬೇಕು. ಅದಕ್ಕೆ ಓಂ ನಮೋ ನಾರಾಯಣ ಅಂತಾನೆ ಅಷ್ಟು ಹಾಕಿದ್ರು ಸಾಕು. ಏವಂ ಅಗ್ನಿ ಅರ್ಕ ಸೂರ್ಯನಲ್ಲಿ, ಸೂರ್ಯನಲ್ಲಿ ಅಂತೇಳಿ ಅರ್ಘ್ಯಾದಿಗಳಿಂದ ಜಪದ ಕಾಲಕ್ಕೆ, ತೋ ಯಾವುದರ ನೀರಿನೊಳಗೆ ಸ್ನಾನಕ್ಕೆ ಹೋದಾಗ ಅಲ್ಲೂ ಅಭಿಮಂತ್ರಣ ಮಾಡೋದು. ಅರ್ಚೆಯೇ ಹೃದಯೇ ಚಯ, ವಿಶೇಷವಾಗಿ ಹೃದಯದಲ್ಲಿ ಪೂಜೆ ಮಾಡೋದು. ಯಜ್ಞೇಶ್ವರಂ ಸಮಾತ್ಮಾನಂ ಅಚಿರಾನ್ ಮುಚ್ಚತೆ ಹಿ ಸಾ. ಈ ರೀತಿ ಯಾರು ಮಾಡ್ತಾರಲ್ಲ ಅವನು ಮುಕ್ತನಾಗ್ತಾನೆ, ಬೇಗ ಮುಕ್ತನಾಗ್ತಾನೆ. ಅಚಿರಾನ್ ಮುಚ್ಚತೆ ಹಿ ಸಹ, ಸರಿಯಾದ ದೇವ್ರ ಪೂಜೆ ಮಾಡೋದು ಬೇರೆ ಮುಕ್ತಿಗೆ ಸಾಧನ. ಆದರೆ ಅದಕ್ಕೆ ಫಸ್ಟು ಪದ್ಧತಿ, ಅದಕ್ಕೆ ಜ್ಞಾನ. ಸರ್ವೇಶ್ವರ ಹರಿ ಪೂಜೆ ಮಾಡಬೇಕಾದ್ರೆ ಸರ್ವೋತ್ತಮ ಅಂತ ತಿಳ್ಕೊಬೇಕಲ್ಲ, ಅದೆಲ್ಲ ತಿಳ್ಕೊಂಡ್ರೆ ಪೂಜೆ. ಆದ್ದರಿಂದ ಪಾಠ ಪ್ರವಚನ ಜೊತೆ ಪೂಜೆ ಮಾಡಬೇಕೇ ಹೊರತು ಬರೀ ಪೂಜೆಯಿಂದ ಉದ್ಧಾರ ಆಗೋದಿಲ್ಲ. ಯಜ್ಞೇಶ್ವರಂ ಸಮಾತ್ಮಾನಂ ಅಚಿರಾತ್ ಮುಚ್ಚತೆ ಹಿ ಸಹ, ಈ ಶಬ್ದೇನ ಅಸ್ಯ ಅರ್ಥಸ್ಯ ಬಹುಪ್ರಮಾಣ ಪ್ರಸಿದ್ಧಿಂ ದ್ಯೋತಯತಿ. ಅಲ್ಲಿಗೆ ಅದು ಮುಗೀತು. ಮುಂದೆ ಆ ಪ್ರಶ್ನೆನೂ ಮುಗೀತು, ಉತ್ತರನೂ ಮುಗೀತು, ಅಲ್ಲಿ ಮೂರನೇ ಅಧ್ಯಾಯನೂ ಮುಗೀತು. ಅಥ ಚತುರ್ಥೋಧ್ಯಾಯ, ಮುಂದೆ ಪ್ರಶ್ನೆ ಮಾಡ್ತಾನೆ. ಹಾ ಹೌದು ಹೌದು, ಯಾವಾಗ ಮಾಡ್ಬೇಕ ನೀವೇ ಹೇಳಿ, ಯಾವಾಗ ಮಾಡ್ಬೇಕು? ದೇವ್ರ ಪೂಜೆ ಆದ್ಮೇಲೆ, ದೇವ್ರ ಪೂಜೆ ಭಾಗ ಅದು. ಯಾವಾಗ ನಾವು ಷೋಡ ದೇವರಿಗೆ ಮಹಾರಾಜೋಪಚಾರ ಅಂತ ಸಮರ್ಪಯಾಮಿ ಅಂತ ಹೇಳ್ತೇವೆ, ಮಂತ್ರ ಪುಷ್ಪಾಂಜಲಿ ಮಹಾರಾಜೋಪಚಾರ ಪೂಜೆ ಮಾಡೋದೇ ಶಂಕಭ್ರಮಣ, ಗೊತ್ತಾಯ್ತಾ? ಶಂಕಭ್ರಮಣ ಮಾಡಬೇಕು. ಶಂಕನ ಎಷ್ಟು ಸತ್ತು ಮಾಡೋ, ಎರಡೂವರೆ ಸರ್ತೆ ಸಾರ್ಧ ದ್ವಿವಾರಂ, ಸುಮ್ಮ ತಿರುತ್ತಾನೆ ಇರ್ತಾರೆ, ಎಷ್ಟು ತಿರುಸ್ಬಾರ್ದು. ಹೀಗೆ ಒಂದು ಮುಗಿತಲ್ಲಿ ಅರ್ಧ ಫಸ್ಟ್ ಎರಡು ಒಂದು ಎರಡು ಅಷ್ಟೆ, ಅಲ್ಲಿ ಶಂಕಭ್ರಮಣ ಮುಗೀತು. ಆ ನೀರನ್ನು ಸ್ಪಷ್ಟಕ್ಕೆ ಇಟ್ಕೋಬೇಕು, ಅದು ಶಂಖೋದಕ ಅಂದ್ರೆ ಅದೇ ಅರ್ಧ ಫಸ್ಟು, ಆಮೇಲೆ ಎರಡು ಸಲ, ಎರಡೂವರೆ ಸಲ ಆಯ್ತಾರೆ. ಅಷ್ಟು ಮಾಡಿ ಏನು ಮಾಡ್ಬೇಕು ಅದನ್ನು, ಅದು ಪ್ರತ್ಯೇಕ ಪಾತ್ರೆಯಲ್ಲಿ ಹಾಕೋದು ಶಂಖೋದ, ಅದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ಯಾರಿಗೆ ಶಂಖೋದಕ್ಕಾದ್ಮೇಲೆ ಏನು ಮಾಡಬೇಕು, ಅನ್ಯಥಾ ಶರಣಮ್ಮನಾಸ್ತಿ ಅಶೋಕರು ಹೇಳಬೇಕು. ಅದಾದ್ಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಸೂಕ್ತ ಪಾಠಂ ಸಮಾಚಾರೇತ್ ಅಂತ ಹೇಳ್ತಾರೆ. ಸೂಕ್ತ ಪಾಠಂ ಸಮಾಚಾರೇತ್ ಜತಿಕಾದ್ರೆ ಪದ್ಯ ಮಾತದು, ವೇದ ಸೂಕ್ತಗಳನ್ನೆಲ್ಲ ಹೇಳಬೇಕು. ಅದಾದಮೇಲೆ ಇವರು ಬಿಡ ಪುಖ್ಯಪ್ರಾಣ ನೈವೇದ್ಯವನ್ನು ಮಾಡಬೇಕು, ರಮಾ ಬ್ರಹ್ಮಾದಿ ನೈವೇದ್ಯ ಮಾಡಬೇಕು. ಅದಾದಮೇಲೆ ನಮಸ್ಕಾರ, ಅಲ್ಲಿಗೆ ಅದು ಪೂಜೆ ಮುಗೀತು. ಆಗ ವಾಪಸ್ ತಗೋ, ನಮಸ್ಕಾರ ಆದಮೇಲೆ ವಾಪಸ್ ತಗೋಬೇಕು, ಯಾಕೆ ದೇವ್ರು ಎದುರು ಕುಡಿಸ್ಕೊಂಡು ನಮಸ್ಕಾರ ಮಾಡಿ ವಾಪಸ್ ತಗೋಬೇಕಾದ್ರೆ ಮೊದಲು ನಮಸ್ಕಾರ ಏನಂತ, ಅಲ್ಲಲ್ಲ ನಮಸ್ಕಾರ ಆದಮೇಲೆ ಹೇಳಬೇಕು, ನಮಸ್ಕಾರಕ್ಕಿಂತ ಮುಂಚೆ ಅಲ್ಲ, ನಮಸ್ಕಾರ ಮಾಡಿದ ಮೇಲೆ ಪುನರಾವಾಹನ ಮಾಡ್ಕೋಬೇಕು. ಅಲ್ಲಿಗೆ ಅದು ಪೂಜೆ ಒಂದು ಘಟ್ಟ ಮುಗಿತು. ಸಾಷ್ಟಾಂಗ ಅಲ್ಲ ಎಲ್ಲಾನು ಹಾಗೆ ನಮಸ್ಕಾರ ಮಾಡೋದಲ್ಲ, ಎದ್ದು ಅಲ್ಲಿ ಹೇಳ್ಬೋದು, ಅದು ದೋಷ ಅಲ್ಲ, ಹಂಗ ಅದು ನಮಸ್ಕಾರದ ಹಂಗ ಅದು, ಗೊತ್ತಾಯ್ತಾ? ಆ ದೋಷ ಬರೋದಿಲ್ಲ. ಯಾವುದನ್ನ ನೈವೇದ್ಯ ಆದ್ಮೇಲೆ ಇವೆಲ್ಲ ಮಾಡುತ್ತಾನೆ, ನೈವೇದ್ಯ ಮಂಗಳಾರತಿ ಆಮೇಲೆ ಇದು ಮಹಾರಾಜೋಪಚಾರ ಪೂಜಾ ಆಮೇಲೆ ಶಂಕಭ್ರಾಹ್ಮಣ ಆಮೇಲೆ ಅನ್ಯಥಾ ಶರಣಮ್ಮನಾಸ್ತಿ ಆಮೇಲೆ ಸೂಕ್ತ ಪಾಠ ಆಮೇಲೆ ರಮಾ ಬ್ರಹ್ಮಾದಿ ನೈವೇದ್ಯ. ಆ ಸ್ಟೇಜಲ್ಲಿ ಬರಬೇಕು. ಜ್ಞಾನಿಗಳಿಗೆ ಎಲ್ಲರೂ ಮಾಡ್ಬೇಕಂತ, ಜ್ಞಾನಿಗಳು ವಿಶೇಷ ಮಾಡ್ತಾರೆ ಅಷ್ಟೇ. ಯಾನಿ ಅದು ಹೇಳ್ಬಿಟ್ರೆ ನಿತ್ಯನೂ ಮಾಡ್ಬೇಕು ಅಂತ ಹೇಳಿಬಿಟ್ರಲ್ಲ, ಯಾನಿ ಯಾನಿ ಹೇ ಕರ್ಮ ಚಂದ ಜನ್ಮವಿಹಿ ಚಕ್ರೇ ಕರೋತಿ ಕರ್ತಾವ ಹರಿಸ್ತಾನಿ ಬ್ರುವಂತು ನಹ. ಮುಂದಿನ ಪ್ರಶ್ನೆ ಕೇಳ್ತಾರೆ, ಪರಮಾತ್ಮ ರೂಪಗಳ ಬಗ್ಗೆ ಹೇಳಿ ಇರ್ತಾರೆ, ಏನೇನು ವಿಶೇಷ ಅವತಾರಗಳನ್ನು ಹೇಳಿ ಅಂತ ಕೇಳ್ತಾನೆ. ಪೂಜೆ ಮಾಡ್ಬೇಕಾದ್ರೆ ಮಹತ್ವ ಗೊತ್ತಿರಬೇಕಲ್ಲ, ದೇವರ ಅವತಾರಗಳ ಮಹಾತ್ಮ ಹೇಳ್ತಾರೆ, ಅದು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದ ತೀರ್ಥ ಬರದೆ ದಾನವಾರಣ್ಯ ಪಾಪ ಧಾನ.